ശ്രീഗുരുഭ്യോ നമഃ. ഹരിഃ ഓം. ഭൂതാത്മാ പരമാത്മാ പരമാത്മാ എന്നതൊക്കെ അർത്ഥം ഹേളിതരു പര ശ്രേഷ്ഠവാകിരത്തക്കന്ധ മാ ജ്ഞാന യാരിഗിരയോ അവർ പരമാ യാർ ലക്ഷ്മീദേവി അഥവാ പരമ പാതി ഇതി പ അങ്ങനെ നമ്മനെ രക്ഷണ മാടുത്താടെ നമ്മൾ രക്ഷണ മാടുവന്ത രമ രമ അങ്ങനെ ರತಿಕರವಾದ ಸಂತೋಷಕರವಾದ ಮಾ ಜ್ಞಾನ ಯಾರಿಂದ ಬರ್ತಾ ಇದೆಯೋ ಆಕೆ ಲಕ್ಷ್ಮೀದೇವಿ ರಮಾ ಅಂದರೆ ಭಗವಂತನಲ್ಲಿ ಭಗವಂತನ ಜ್ಞಾನ ಆನಂದಕರವಾದ ಭಗವಂತನ ಜ್ಞಾನವನ್ನು ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡುವವಳು ಪರಮ ಆಕೆಯ ಆತ್ಮ ಪತಿ ಅಂದರೆ ಪರಮಾತ್ಮ ಅಂದರು ಪತಿ ಅಂದರೆ ಹೇಗೆ ಲಕ್ಷ್ಮೀದೇವಿಗೆ ಪತಿ ಅಂದರೆ ಇಲ್ಲೂ ಲೋಕದಲ್ಲಿ ಪತಿ ಎಂದಿರ್ತಾರೆ ಈ ಪತಿಯಂತೆ ದೇವರು ಪತಿಯೋ ಅಲ್ಲ ಪತಿ ಅನ್ಸದಕ್ಕೆ ಆತ್ಮ ಅಂದರು ಆತ್ಮ ಅಂದರೆ ಆಕೆ ಒಳಗೆ ಬಿಂಬನಾಗಿ ನಿಂತು ಆಕೆಗೆ ಉಸಿರಾಟ ಮೊದಲುಕೊಂಡು ಪ್ರತಿಯೊಂದು ಕರ್ಮವನ್ನು ಮಾಡಿಸಿ ಆಕೆಗೆ ಅನುಗ್ರಹ ಮಾಡುವವ ಆ ರೀತಿಯಾಗಿ ಪತಿ ಆತ್ಮ ಅಂತ ಕರೆದು ನಂತರ ಮುಕ್ತಾನಾಂ ಪರಮಾಂಗತಿ ಎಂದು ಭಗವಂತನನ್ನ ಆತ್ಮ ಅಂತ ಯಾಕೆ ಕರೆದರು ಅದಕ್ಕೆ ಹೇಳ್ತಾ ಇದ್ದಾರೆ ಹೆಚ್ಚ ಆತ್ಮೋತಿ ಯದಾದತ್ತೆ ಹೆಚ್ಚ ಅತ್ತಿ ವಿಷಯಾನಿಹ ಯತ್ಯಾಸ್ಯ ಸಂತತೋ ಭಾವ ತಸ್ಮಾತ್ ಆತ್ಮೇತಿ ಭಣ್ಯತೆ ಭಾಗವತರು ಹೇಳಿದರು ಆತ್ಮ ಅಂದ್ರೆ ಭಗವಂತನ ಯಾಕೆ ಕರೀತಾರೆ ಯಾವನಿಂದಾಗಿ ಜನರು ಎಲ್ಲವನ್ನ ಪಡೆಯುತ್ತಾರೋ ಯಾವನಿಂದಾಗಿ ಎಲ್ಲರೂ ಕೊಡತಾರೋ ಪಡೆಯುತ್ತಾರೋ ಹಾಗೆ ಯಾವನಿಂದಾಗಿ ಭೋಗವನ್ನ ಮಾಡುತ್ತಾ ಇದ್ದಾರೋ ಯಾರಿಂದಾಗಿ ಎಲ್ಲ ವಿಷಯ ಭೋಗ ಆಗ್ತಾ ಇದೆಯೋ ಯಾರಿಂದಾಗಿ ನಾವು ಸತತ ಇದ್ದೇವೋ ಅಂಥವನನ್ನ ಆತ್ಮ ಅಂತ ಕರೆದರು ಇದು ಯಾರಿಗೆ ಲಕ್ಷ್ಮೀದೇವಿಗೆ ಅನ್ವಯ ಲಕ್ಷ್ಮೀದೇವಿ ಯಾರಿಂದ ಇದ್ದಾಳೋ ಯಾರಿಂದ ಎಲ್ಲ ಭೋಗ ಪಡತಾಳೋ ಯಾರಿಂದ ವಿಶೇಷವಾಗಿ ಜಗತ್ತನ್ನ ನಿಯಾಮನ ಮಾಡುತ್ತಾಳೋ ಅಂಥ ಸ್ವಾಮಿಯೇ ಆತ್ಮ ಅಂದರು ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಬೃಹತ್ ಭಾಷ್ಯದಲ್ಲಿ ಆತತತ್ವಾತ್ ತಥಾ ಅತ್ರತ್ವಾತ್ ಆತ್ಮಾಸೌ ಬ್ರಹ್ಮಣಸ್ವತಃ ಆದಾನಾತ್ ಆತ್ಮ ನಿರ್ಮಾಣಾತ್ ಆತ್ಮಜ್ಞಾನ ತಥೈವ ಚ ಹೇಳ್ತಾರೆ ಆತತತ್ವಾತ್ ಆತ್ಮ ದೇವರಿಗೆ ಪರಮಾತ್ಮ ಬಲಿ ಆತ್ಮ ಭಗವಂತ ಪತಿ ಎಲ್ಲರಿಗೂ ಪತಿ ಹೇಗೆ ಆತತತ್ವಾತ್ ತತ ವ್ಯಾಪ್ತ ಆತತ ವಿಶೇಷವಾಗಿ ವ್ಯಾಪ್ತ ಭಗವಂತ ಎಲ್ಲೆಲ್ಲಿ ವ್ಯಾಪ್ತ ಹೊರಗು ವ್ಯಾಪ್ತ ಒಳಗು ವ್ಯಾಪ್ತ ಸ್ಥೂಲ ದೇಹದಲ್ಲಿ ವ್ಯಾಪ್ತ ಅನಿರುದ್ಧ ಲಿಂಗ ಸ್ವರೂಪದಲ್ಲಿ ವ್ಯಾಪ್ತ ಇದು ವ್ಯಾಪ್ತ ಜೀವ ಪರಮಾಣು ಅಂಥವನಿಗೆ ಕೈಕಾಲು ಆ ಕೈಗೆ ಹೆಬ್ಬೆರಳು ಹೆಬ್ಬೆರಳಿನ ಅಗ್ರದ ಸ್ಥಿತಿಯಿಂದ ಅವನ ಹೃದಯದಲ್ಲಿ ಇರತಕ್ಕಂಥವನಾಗಿದ್ದಾನೆ ಚಿಕ್ಕ 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 ಸೂಕ್ಷ್ಮ ರೂಪಗಳಿಂದ ಜೀವನ ಸ್ವರೂಪ ದೇಹದಲ್ಲಿ ಅನಂತ ರೂಪಗಳಿಂದ ನಿಂತಿದ್ದಾನೆ ಅದಕ್ಕೆ ಭಗವಂತ ಆ ತತ ಚೆನ್ನಾಗಿ ವ್ಯಾಪ್ತ ಆ ತತತ್ವಾತ್ ಅತೃತ್ವಾತ್ ನಮ್ಮೊಳಗಿದ್ದು ಎಲ್ಲವನ್ನ ಸ್ವೀಕಾರ ಮಾಡುತ್ತಾನೆ, ನಮಗೆ ಭೋಜನ ಮಾಡುವ ಶಕ್ತಿಯನ್ನು ಕೊಡುತ್ತಾನೆ. ಅತೃತ್ವಾದ ಆತ್ಮ ಅಂತ ಕರೆಯುತ್ತಾರೆ. ನಮ್ಮಲ್ಲಿ ವ್ಯಾಪಿಸಿ ಇದ್ದು ಎಲ್ಲವನ್ನು ತಾನು ಸ್ವೀಕಾರ ಮಾಡಿ ನಮಗೆ ಕೊಡತಾನಾದ್ದರಿಂದ ಭಗವಂತನ ಆತ್ಮ. ಇನ್ನ ಆದಾನಾತ್, ಆದಾನ ಅಂದ್ರೆ ಪಡ್ಕೊಳ್ಳೋದು, ದಾನ ಆದಾನ. ಆತ್ಮ ನಿರ್ಮಾಣಾತ್ ಹೇಳ್ತಾ ಇದ್ದಾರೆ. ಯಾರು ಯಾರು ವಿಶೇಷವಾಗಿ ಜ್ಞಾನವನ್ನು ಪಡಿಬೇಕು, ಏನು ಬೇಕು, ಅವರಿಗೆಲ್ಲ ನಿರ್ಮಾಣ ಎಲ್ಲವನ್ನ ತೆಗೆದುಕೊಡುವವ. ಆತ್ಮಜ್ಞಾನ ಸದೈವ ಚ, ಸದಾ ಇವನಿಗೆ ಜ್ಞಾನದ ಸ್ಫೂರ್ತಿ ಇರುತ್ತೆ, ಎಲ್ಲರಿಗೂ ಜ್ಞಾನ ಕೊಡುತ್ತಾನೆ. ಆದ್ದರಿಂದ ದೇವರಿಗೆ ಆತ್ಮ ಅಂದ್ರು. ಹಾಗೆ ಸೂತ್ರ ಭಾಷ್ಯದಲ್ಲಿ ಯಾಕೆ ಇದೆಲ್ಲ ಹೇಳ್ತೀರ, ನನ್ನ ಕೈ ಹಿಡಿದು ಸಾಕಲ್ಲ, ಕಷ್ಟಪಟ್ಟು ಬರೆದಾರೆ. ಸತ್ಯಧರ್ಮದ ಹುಡುಕಿ 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 ತೆಗೆದು ಬರೆದಿದ್ದಾರೆ. ನೋಡೋಷ್ಟು ಪೇಷನ್ಸ್ ಇಲ್ಲ ಅಂದ್ರೆ ಹೇಗೆ ನನಗೆ ಅಲ್ಲ. ಸ್ವಲ್ಪ ನೋಡ ಹೇಳ್ತಾರೆ, ಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ, ಯೋ ಗುಣೈ ಸರ್ವತೋ ಹೀನ ಸರ್ವದೋಷ ವಿವರ್ಜಿತ ಹೇಯೋಪಾದೇಯ ರಹಿತ ಸ ಆತ್ಮ ಇತ್ಯಭಿಧೇಯತೆ. ಯಾರಾದರೆ ಎಲ್ಲಾ ದೋಷ ವಿವರ್ಜಿತನಾಗಿದ್ದಾನೋ, ಹಾಗೆ ಯಾವನಿಗೆ ಬೇಕು ಹೇಯ ಬೇಡದ್ದು ಬೇಕಾದ್ದು ಅಂತ ಇಲ್ಲವೋ, ಅಲ್ಲ ಅವನಿಗೆ ಯಾವ್ದು ಬೇಡಲ್ವ, ಆಗಲ್ಲ ಅಯ್ಯೋ ಇದು ನನಗೆ ಸುಖ ಕೊಡಲ್ಲ ಆದ್ದರಿಂದ ಬೇಡ, ಇದು ಸುಖ ಕೊಡುತ್ತೆ ಅದರಿಂದ ಬೇಕು, ಈ ತರ ಪದಾರ್ಥಗಳು ಯಾರಿಗೆ ಇಲ್ಲವೋ. ನಂತರ ಎಲ್ಲರಿಗೂ ಅವನು ನಿಯಾಮಕನಾಗಿದ್ದಾನೋ ಅವನನ್ನ ಆತ್ಮ ಅಂತ ಕರೆದರು. ಇನ್ನ ಅಲ್ಲೇ ಸೂತ್ರ ಭಾಷ್ಯದಲ್ಲೇ ಮುಂದೆ ಹೇಳ್ತಾ ಇದ್ದಾರೆ, ಸರ್ವಾನ್ ಗುಣಾನ್ ಆತ್ಮಶಬ್ದೋ ಪ್ರವೀತಿ. ಭಗವಂತನ ಎಲ್ಲಾ ಗುಣಗಳನ್ನ ಇದು ನೋಡಿ, ಇಂಥ ದೊಡ್ಡ ಅಮೃತದ ಮಾತನ್ನು ಕೊಡ್ತಾ ಇದ್ದಾರೆ, ಅರ್ಥ ಮಾಡಿಕೊಂಡ್ರೆ ಆಗುತ್ತೆ. ಸರ್ವಾನ್ ಗುಣಾನ್ ಆತ್ಮಶಬ್ದ ಪ್ರವೀತಿ, ಆತ್ಮಶಬ್ದ ಎಲ್ಲಾ ಗುಣಗಳನ್ನ ತಿಳಿಸಿಕೊಡುತ್ತೆ. ದೇವರಿಗೆ ಎಷ್ಟು ಗುಣ ಇದೆ, ಅನಂತ. ಅನಂತ ಗುಣಗಳಲ್ಲಿ ಒಂದೊಂದು ಗುಣದ ವಿವರಣೆ ನೋಡಿದರೆ ಅದರ ಹೆಸರು ಆತ್ಮ 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 ಈಕ್ವಲ್ ಎಲ್ಲಿ ಗೊತ್ತು ಅಂದರೆ, ಸಚ್ಚಿದಾನಂದ ಆತ್ಮೇತಿ ಮಾನುಷೈಹಿ ಯಥಾಕ್ರಮಂ ಬಹುಗುಣೈಹಿ. ಸುರೇ ಏನು ದೇವತೆಗಳಿಗೆ ಯಥಾಕ್ರಮಂ ಜಾಸ್ತಿ ಜಾಸ್ತಿ, ಬ್ರಹ್ಮಣಾತ್ಮ ಅಖಿಲೈರ್ಗುಣೈಹಿ, ಬ್ರಹ್ಮದೇವರು ವಿಶೇಷವಾದ ಅವರಿಗೆ ಯೋಗ್ಯತೆಗೆ ಎತ್ತಿದ ಎಲ್ಲ ಗುಣಗಳಿಗೆ ಉಪಾಸನೆ ಮಾಡುತ್ತಾರೆ. ಅವಾಗ ಬಂದರು ಮನುಷ್ಯರಿಗೆ ನಾಕೇನ ಕತೋ ಚಿತ್ತು ಆನಂದ ಆತ್ಮ, ಅದು ನಿಮಗಿಲ್ಲ ಅಂದ್ರು, ಅದು ಮನುಷ್ಯೋತ್ತಮರಿಗೆ ನೀವು ಮೀಡಿಯಂ. ಆದ್ದರಿಂದ ನಿಮಗೆಷ್ಟು ಬರೀ ಆತ್ಮ ಅವಯ್ಯೋ ಒಂದೇನ, ಅದು ಮಾಡ್ಲಿಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಹುಡುಗ ಇದ್ದಾನೆ, ಅವನಿಗೆ ಬರೀ ಸಾರನ್ನು ತಿನ್ನುವ ಯೋಗ್ಯತೆ ಅಷ್ಟೇ, ಇನ್ನೇನು ತಿನ್ಲಿಕ್ಕಿನ್ನ ಶುರು ಆಗಿಲ್ಲ. ಅವನೆಲ್ಲ ನೋಡಿದ ಮಿಕ್ಕವರೆಲ್ಲ ತಿಂತಾ ಇದ್ದ, ಅವನು ಸಾರನ್ನ ಬರೀ ಸಾರ ನನಗೆ ಇಲ್ಲ, ಹಾಗೆಲ್ಲ ತಿನ್ನೋ ಯೋಗ್ಯತೆ ಇಲ್ಲ. ಆದರೆ ಇಲ್ಲ ಅಂಬ ದುಃಖ, ಇಲ್ಲ ಅಂಬ ದುಃಖ. ಅದಕ್ಕೆ ತಾಯಿ ಏನ್ ಮಾಡಿದ್ರು, ನೋಡಪ್ಪ ಹಿಂಗೆಲ್ಲ ಬೇಕಲ್ವ, ಹುಳಿಯಲ್ಲಿ ಒಂದು ತೊಟ್ಟ ತೆಗೆದು ಸಾರಲ್ಲಿ ಹಾಕಿ, ಚಟ್ನಿಯಲ್ಲಿ ಒಂದು ಗಾಪು ಹಾಕಿದ್ರು, ಎಲ್ಲ ಸೇರಿಸ್ತಿದ್ರು ಅವನಿಗೆ ಎಲ್ಲ ತಿಂದೇ ಅಂತ ಅನ್ನಿಸ ಅಲ್ವಾ. ಅದೇ ತರ ಆತ್ಮಶಬ್ದ ಎಂಥದ್ದು ಅಂದರೆ ಇಡೀ ದೇವರ ಗುಣಗಳನ್ನ ಹೇಳುತ್ತೆ. ನಾವು ಒಂದು ಆತ್ಮ ಅಂದ ಭಗವಂತನ ಗುಣೋಪಾಸನೆ ಮಾಡಿದರೆ ಎಲ್ಲ ಗುಣೋಪಾಸನೆ ಮಾಡಿದ ಬರುತ್ತೆ. ಎಷ್ಟು ಭಗವಂತ ಟೆಕ್ನಿಕ್ ಕೆಟ್ಟಿದ್ದಾನೆ ಅಲ್ವಾ. ಸರಿ, ಇನ್ನ ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ವಿಶೇಷವಾದ ಗತಿಯಾರು ಭಗವಂತನೇ. ಮುಕ್ತಾನ ಮುಕ್ತರಾದವರಿಗೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಮುಕ್ತಾನಾಂ ಪರಮಾಗತಿ, ಮುಕ್ತಾನಾಂ ಮುಕ್ತರಿಗೆ ಆಗತಿ ಪರಮ ಆಗತಿ, ಪರಮ ಮಂಗಳ ಯಾರಿಂದ ಬರ್ತಾ ಇದೆ ಅವನು ಯಾರು ಪರಮಾಗತಿ ಮುಕ್ತಾನಂ ಪರಮಾಗತಿ. ಅಲ್ಲಿ ಪರಮ ಶ್ರೇಷ್ಠವಾದ ಗತಿ ಯಾರೋ ಅವನು ಪರಮಾಗತಿ ಅಥವಾ ಪರಮ ಆಗತಿ ಪರಮಾಗತಿ. ಅವರಿಗೆ ಏನು ಬೇಕೋ ಎಲ್ಲವೂ ಅವನಿಂದಲೇ ಸಿಗ್ತಾ ಇದೆ. ಅದರಿಂದ ಮುಕ್ತಾನಂ ಪರಮಾಗತಿ ಅಂದರೆ ಅರ್ಥ ಏನು? ಉತ್ತಮ ಗಮ್ಯ ಇತ್ಯರ್ಥ ಅಂದ್ರು. ಅಂದರೆ ಉತ್ತಮರಾದವರಿಗೆ ಸಿಗುವವ, ಉತ್ತಮರಾದವರಿಗೆ ಸಿಗುವವ ಅಂದ್ರೆ ನಮ್ಗೆ ಸಿಗಲ್ಲ ಅಂತರ್ಥ ಆಯ್ತು ಅಲ್ಲ. ನಮ್ಮನ್ನ ಉತ್ತಮರನ್ನ ಮಾಡಿ ನಮಗೆ ಸಿಗುವವ. ಅದರಿಂದ ಮುಕ್ತಾನಾಂ ಪರಮಾಗತಿ ಅಂದ್ರು. ನಂತರ ಇಲ್ಲಿ ಹೇಳ್ತಾರೆ ದೇವರು ನಮಗೆ ಸಿಗ್ತಾರೋ ಇಲ್ಲ, ಸಾಧನೆ ಆಗುತ್ತೋ ಇಲ್ವೋ, ಏನ್ ಸಾಧನೆಯೋ ಏನಪ್ಪ ಏನಾಗ್ತ ಇದೇ ದುಃಖ. ಅದಕ್ಕೆ ಟ್ಯಾಬ್ಲೆಟ್ ಮುಕ್ತಾನ ಪರಮಾಗತಿ ಸ್ವಾಮಿ ಕರ್ಕೊಂಡು ಬಂದಿದ್ದಾರೆ. ಈಗ ಯಾರ್ಯಾರು ಸಾಧನೆ ಅಂತ ವಿಶೇಷ ಮಾಡ್ತಿದ್ದಾರೆ ಆ ಹಿಂದಿನ ಜನ್ಮಗಳಲ್ಲಿ ಅವರು ನಮ್ಮ ಥರ ಇದ್ದವರೇ. ನಂತರ 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 ಸಾಧನೆ ಮಾಡಿಸಿ ಕರ್ಕೊಂಡು ಬಂದ. ನನ್ನ ಕೂಡ ಕರ್ಕೊಂಡು ಹೋಗ್ತಾನೆ. ಯಾವಾಗ ಏನ್ ಮಾಡಿಸ್ಬೇಕು ಅವನು ಗೊತ್ತು, ಹಿ ನೋಸ್ ವೆರಿ ವೆಲ್ ಯಾವಾಗ ಏನ್ ಮಾಡಿಸ್ಬೇಕು. ಸದ್ಯಕ್ಕೆ ಮಾಡಿಸ್ತಾ ಇದ್ದಾನೆ, ಅವನ ನೆನಪಿದ್ರೆ ಎಲ್ಲ ಆಗುತ್ತೆ. ಅವನೇ ನಮ್ಮಿಂದ ಸಾಧನೆ ಮಾಡಿಸಿ ಮೋಕ್ಷಕ್ಕೂ ಕರ್ಕೊಂಡು ಹೋಗ್ತಾನೆ. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ಅದರಿಂದ ಮುಕ್ತಾನಂ ಪರಮಾಗತಿ. ಇನ್ನು ಅವ್ಯಯ ಅಂದ್ರು. ಅವ್ಯಯ ಅಂದ್ರೆ ಹೇಳುತ್ತಾ ಇದ್ದಾರೆ ನಾಶರಹಿತ. ಅವ್ಯಯ ಅಂದ್ರೆ ಹೇಳುತ್ತಾರೆ ಅವೇ ಸೂರ್ಯಸ್ಯ ಆಯ ಗಮನಂ ಯಸ್ಮಾದಿತಿ ಅವ್ಯಯ. ಅವೇ ಸೂರ್ಯನ ಗಮನ ಯಾರಿಂದಾಗಿ ಬರ್ತಾ ಇದೆಯೋ ಅವನು ಅವ್ಯಯ. ಒಂದು ನಾಶರಹಿತಾಂತರ್ಥ, ಇನ್ನೊಂದು ಸೂರ್ಯನಿಗೆ ಗಮನ ಕೊಡುವವ. ನಮ್ಮವರಿಗೆ ಬರುತ್ತೆ ಹೇಳ್ತಾರೆ, ನಮ್ಮ ಸಂಪತ್ತು ನಾಶ ಆಗ್ತಾರೆ, ದೇಹ ಸಾಧನೆಗಾಗಿ ನಾಶ ಆಗ್ತಾರೆ. ಆಗಲಿ, ಕೊನೆಗೆ ಯಾವಾಗಾದ್ರೂ ಆಗಲಿ, ಇದ್ದಷ್ಟು ಕಾಲ ಚೆನ್ನಾಗಿರ್ಬೇಕು, ದೇವರ ಸಾಧನೆಗೆ ಉಪಯೋಗ ಆಗಬೇಕು. ಆಗಬೇಕಾದ್ರೆ ಏನ್ ಮಾಡಬೇಕು? ಈ ಶರೀರ ವ್ಯಯ ಆಗಿಬಿಡ್ತಾ ಇಲ್ಲ, ನಾಶ ಆಗ್ತಾ ಇಲ್ಲ ದಿನೇ ದಿನೇ. ಯಾವುದೋ ಒಂದು ತೊಂದರೆ ಅದಕ್ಕಂದ್ರು ಅವ್ಯಯ ಅಂದರೆ ಅರ್ಥ ನಮ್ಗೇನು ದುಃಖಗಳಾಗಲು ತಡೆಯುವವ ಅಂತರ್ಥ ಅಲ್ಲ. ಎಷ್ಟೇ ದುಃಖಗಳು ಬಂದರೂ ವ್ಯಯ ನಾಶವಿ ನೋಡಿ, ಶರೀರಕ್ಕೆ ತೊಂದರೆ ಆದಕ್ಕೆ ಒಳ್ಳೆ ಸಾಧನೆ ನಾಶ. ಟೆಂಪರೇಚರ್ ಬಂತು 104 ಮುಗೀತು, ಅವ್ರದ್ದೆಲ್ಲ ಸಾಧನೆ ಗೋವಿಂದ. ಟೈಮ್ ಹೇಳ್ತಿದ್ವಿ, ಸ್ನಾನ ಮಾಡ್ತಿದ್ವಿ, ಇವರು ಮಂತ್ರ ತಂತ್ರ ಇದೇ ಮಲ್ಕೊಂಡಿದೆಯೇ ಆಯ್ತು. ಅದು ದೇವರನ್ನು ಚಿಂತನೆ ಮಾಡಿದ್ರೆ ಅವ್ಯಯ ಏನ ಅಂದ್ರೆ ಜ್ವರ ಬರಲ್ಲ ಇಲ್ಲಿ, ಅವ್ಯಯ ಅಂದ್ರೆ ಬರುತ್ತೆ. ಬಂದಾಗ ಏನಾಗುತ್ತೆ ಅಂದ್ರೆ ಮಲಕೊಂಡಿದ್ರೂ ಕೂಡ ಮನಸ್ಸಿನಲ್ಲೇ ಸಕಲ ತೀರ್ಥ ಸ್ನಾನ, ಮನಸ್ಸಿನಲ್ಲೇ ಸಕಲ ಜಪ, ಮನಸ್ಸಿನಲ್ಲೇ ಸಕಲ ಪೂಜಾ, ಮನಸ್ಸಿನಲ್ಲೇ ಬ್ರಾಹ್ಮಣ ಭೋಜನ. ಈ ಸಬ್ಜೆಕ್ಟ್ ಹೊಸದಲ್ವಾ? ಮನಸ್ಸಲ್ಲೇ ಬ್ರಾಹ್ಮಣ ಭೋಜನ, ಪೈಸಾ ಖರ್ಚಿಲ್ಲ, ಹಾಗಂತ ಬಿಡಬೇಡಿ, ಹೊರಗು ಮಾಡಬೇಕು. ಮಾಡ್ತೀನಿ ಅಂದ್ರೆ ಮಾತು ಕೊಡ್ತೇನೆ, ಒಳಗಿಂದ ಹೇಳ್ತೇನೆ. ಇಲ್ಲಾಂದ್ರೆ ಆಚಾರ ಹಿಡಿದ್ರು ಹೊರಗೆ ಬೇಕಾಗಿಲ್ಲಂತೆ. ಯಾರು ಅಪಾರ್ಥ ಮಾಡೋ ಪ್ರಯೋಜನ ಇದ್ದಾರಪ್ಪ? ಅರ್ಕಿತಾ ಪ್ರಸಾರ ಮೇಲೆ ಯಾರು ಹೇಳಿದ್ದಾರೆ, ಆಚಾರ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಅಲ್ಲಪ್ಪ, ನಾನೇ ಹೇಳಿಲ್ಲ, ಇನ್ನೊಬ್ಬರು ಹೇಳಿದ್ದರು. ಅದೇ ತರ ನಾನು ಬ್ರಾಹ್ಮಣ ಊಟ ಹಾಕಬೇಡ್ರಿ, ಮನಸ್ಸಲ್ಲಿ ಮಾಡಿಕೊಂಡ್ರೆ ಸಾಕು ಅಂತ ಹೇಳೋನಲ್ಲ, ಅದು ಹೇಳ್ಕೊಂಡು ಬಸ್ತು. ಮನಸ್ಸಲ್ಲೂ ಮಾಡಲಿಕ್ಕೆ ಅವಕಾಶ ಹೀಗಿದೆ. ಯಾಕಂದ್ರೆ ಆಚಾರಗಳು ಕಿರೀಟ ಬೇಗ ಇಟ್ಬಿಡ್ತಾರೆ, ಸನ್ಮಾನಕಾರ ಕಿರೀಟ ಬಿಡ್ತಾರಲ್ಲ. ಅದೇ ಥರ ದುಬಾಕಿ ನೀರುಗಳು ಆಟೋಮ್ಯಾಟಿಕ್ ಆಗಿ ಇಟ್ಬಿಡ್ತಾ ಇರ್ತಾರೆ. ನಾವು ಇಟ್ಕೊಂಡು ಇಟ್ಕೊಂಡು ಅಭ್ಯಾಸ ಒಂದಲ್ಲ 10 ಕ್ರಿಕೆಟ್ ಹೊರಟು ತಿರುಗ್ತಾ ಇರ್ತೀವಿ ನಾವು. ಸರಿ ಇರಲಿ, ಒಟ್ಟಾರೆ ಮನಸ್ಸಿನಲ್ಲೇ ಮಾಡ್ಬೋದು. ಯಾರೇ ಮಾಡಿದ್ದು? ವಸುದೇವ ಮಾಡಿದ. ಕೃಷ್ಣ ಹುಟ್ಟಿದ ಕೂಡಲೇ ಸ್ನಾನ ಮಾಡಿ 10,000 ಗೋದಾನ ಮಾಡಿದಂತೆ. ಅಲ್ರಿ ಒಳಗೆ ಕಟ್ಟಾಕಿದ್ರು ಆಕಳ 8,000 ಆಕಳು ಬಂದು ಬ್ರಾಹ್ಮಣ ಒಳಗೆ ಆ ಗಡಿಗಳಿಗೆ ಕಂಪೇರ್ ಬರಲೇ. ಮತ್ತೆ ಎಲ್ಲಿ ಮಾಡಿದ್ರು? ಮನಸ್ಸಲ್ಲೇ ಗೋವುಗಳ ಕಲ್ಪನೆ, ಮನಸ್ಸಲ್ಲೇ ದಾನ. ಅಲ್ಲ, ಮನಸ್ಸಲ್ಲೇ ಕೊಟ್ರೆ ತಗೊಂತಾರ? ಹಾಗೆ ತಗೊಂಡವರು ಇದ್ದಾರೆ ಅಂದ್ರು. ಹಾಗೆ ತಗೊಂಡವರು ಇದ್ದಾರೆ. ಅದಕ್ಕೆ ನಾನು ಕತೆ ಹೇಳಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. 3 ಜನ ಅಣ್ಣ ತಮ್ಮಂದ್ರು ಕೈ ಮಾರ್ಗ ಬಿಡ್ತಾ ಇದ್ರು. ಹೇಳೋಣ, 3 ಜನ ಅಣ್ಣ ತಮ್ಮಂದ್ರು, ಏಕತ ದ್ವಿತ ತ್ರಿತ. ಅದರಲ್ಲಿ ಒಬ್ಬ ತಮ್ಮ ಕೊನೆಯವ, ಒಳ್ಳೆ ಜ್ಞಾನಿ, ನಿಕ್ಕಿಬ್ಬರಷ್ಟಿಲ್ಲ. 3 ಸೇರಿ ಒಳ್ಳೆ ತಮ್ಮ ತಮ್ಮ ಯಜ್ಞಗಳಿಗೆ ಸೋಮಯಾಗಕ್ಕೆ ಬೇಕಾದ ಪದಾರ್ಥಗಳನ್ನ ರಾಜರ ಹತ್ರ ಹೋಗಿ ಕೇಳಿ ತರ್ತಾ ಇದ್ದಾರೆ. ಆ ತರುವ ಕಾಲಕ್ಕೆ ಮೇಲಿದ್ದಿಬ್ಬರಿಗೆ ದುರಾಸೆ ಬಂತು. ಯಾವಾಗ? ಕೃತಯುಗದಲ್ಲಿ ದುರಾಸೆ ಬಂತು. ಇದು ನಮಗೇ ಇದ್ರೆ ಚೆನ್ನಾಗಿರುತ್ತೆ, ಯಾಕೇನ ಮತ್ತೆ ಹೋದ್ರೆ ಯಾರು ಕೊಡಲ್ಲ, ಇವ್ರು ಹೋದ್ರೆ ಕೊಡ್ತಾರೆ. ಆದ್ರೆ ನಮ್ಗೆ ಚೆನ್ನಾಗಿರುತ್ತೆ, ಏನ್ ಮಾಡೋಣ? ಅದೇ ಆಲೋಚನೆಯಲ್ಲಿ ಕಾಡಲ್ಲಿ ಬರ್ತಿದ್ರಂತೆ. ಬರುವಾಗ ಸ್ವಲ್ಪ ಸಂಧ್ಯಾಕಾಲ ಎದುರು ಇವತ್ತೋಳ ಬರ್ತಾ ಇದೆ. ಹೋಗೋ ಕ್ರಮ ಹೇಗೆ ಅಂದ್ರೆ, ಚಿಕ್ಕವರು ಮುಂದೆ, ದೊಡ್ಡವರು ಹಿಂದೆ. ಚಿಕ್ಕವ ಮುಂದೆ ಹೋಗ್ತಾ ಇದ್ದಾನೆ. ತೋಳ ಬಂತು, ಅಯ್ಯೋ ತೋಳ ಬಂತಲ್ಲ ಅಂತ ಪಕ್ಕಕ್ಕೆ ಸರದ. ಪಕ್ಕದಲ್ಲಿ ಹಾಡು ಬಾವಿ ಇತ್ತು, ಬಿದ್ದುಟ ಪೂರ ಹಾಡು ಬಾವಿ. ಸಾರಿಸಿ ಬಡಿದು ರಂಗೋಲಿ ಹಾಕಿದ್ದಾರೆ, ಒಂದೊಟ್ಟು ನೀರಿಲ್ಲ. ಇವರು ಮುಂದೆ ತೊಡಬಿಟ್ರು, ನೋಡಿ ಎಬ್ಬಿಸಲಿಲ್ಲ ಸ್ವಾರ್ಥ. ಒಳಗೆ ಬಿದ್ದವ್ರ ಪರಿಸ್ಥಿತಿ ಏನು ಅಂದ್ರೆ, ಈ ಹೊರಟು ಹೋದವ್ರನ್ನ ಸೆಟ್ಟಿರ್ಬೇಕಲ್ಲ, ಬಿಟ್ಟೋದ್ರು ನೋಡು ಎಂತ ಅನ್ಯಾಯ ಮಾಡಿದ್ರು, ನಂಗೆ ಎಷ್ಟು ಮಾಡಿದ್ರು ಇಲ್ಲ. ಸ್ವಾಮಿ ಸಂಕಲ್ಪ ನನಗೆ ಬೀಳಬೇಕು, ಇಲ್ಲಿರಬೇಕು ಅಂತಿದೆ. ಅದಕ್ಕೆ ಅವರು ಮೂಲ ಬೇಕಿಲ್ಲ. ಎಲ್ಲಿ ಗುರಿ? ಇವ್ರು ಬಿಟ್ಟೋದ್ರು ಎಂಬುದರ ಗುರಿ ಇಲ್ಲ. ನಾನು ಯಾಗ ಮಾಡಬೇಕಾಗಿತ್ತು, ಮಾಡಿಲ್ಲ. ಏನ್ ಮಾಡಲಿ? ಅದಕ್ಕೆ ಸಂಕಲ್ಪ ಮಾಡ್ತಾ ಇದ್ದಾರೆ. ಸ್ನಾನಕ್ಕೆ ನೀರಿಲ್ಲ, ಸ್ನಾನಕ್ಕೆ ನೀರಿಲ್ಲ, ಏನೂ ಇಲ್ಲ. ಮನಸ್ಸಿನಲ್ಲೇ ಸ್ನಾನ ಮಾಡಿದ್ರು ಅಂದ್ರೆ ಆಚಾರ್ಯ ಹೇಳಿದ್ದಾರೆ, ನಾಡಿನ ಸರೋವರ ಹೋಗೋದು ಬೇಡ, ಮನಸ್ಸಲ್ಲೇ ಎಲ್ಲ ಮುಗಿಸೋಣ ಅಂತ ತಾತ್ಪರ್ಯ ಅಲ್ಲ. ಇದು ಜ್ಞಾನಿಗಳದ್ದು. ನಿಮಗೆ ಪೂರಾ ತೊಂದರೆಯಾಗಿ ಮಂಚಕ್ಕೆ ಬಿದ್ದಾಗ ಆಗಲೂ ಮೈಯನ್ನ ನೀರಿನಿಂದ ಒರೆಸಿಕೊಂಡೇ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಹೊರಗಿನ ಕರ್ಮ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಮಾಡಿ ಮಿಕ್ಕದ್ದನ್ನ ಮನಸ್ಸಲ್ಲಿ ಮಾಡಲಿಕ್ಕೆ ಯೋಗ್ಯತಾ. ಸೋಮಾರಿತನಕ್ಕಿಲ್ಲಿ ಪ್ರವೇಶ ಇಲ್ಲ. ನನ್ನ ಮಾತ ಪಾರ್ಥಗಳು ಮಾಡ್ಕೋಬೇಡಿ. ಮನಸ್ಸಲ್ಲಿ ಸ್ನಾನ ಮಾಡಿದ, ಮನಸ್ಸಲ್ಲೇ ಯಜ್ಞ ಕುಂಡ ಹಾಕಿದ, ಮನಸ್ಸಲ್ಲೇ ಯಜ್ಞದ ಪರಿಕರಗಳನ್ನೆಲ್ಲ ಕಲ್ಪನೆ ಮಾಡಿಕೊಂಡ. ಕಣ್ಣು ಮುಚ್ಚಿದರೆ ಮನಸ್ಸಲ್ಲಿ ಎಲ್ಲ ಪ್ರತ್ಯಕ್ಷ ಅಲ್ವಾ? ತುಪ್ಪ, ಅನ್ನ ಎಲ್ಲ ಗಟ್ಟಿಯಾಗಿ ಮಂತ್ರ ಹೇಳ್ತಾ ಇದ್ದಾನೆ, ಆಹುತಿ ಕೊಡ್ತಾ ಇದ್ದಾನೆ. ಎಲ್ಲಿ? ಮನಸ್ಸಲ್ಲಿ. ಮನಸ್ಸಲ್ಲಿ ಆಹುತಿ. ದೇವಲೋಕದಲ್ಲಿ ಗಡಿಬಿಡಿ, ದೇವತೆಗಳು ಕೇಳ್ತಾ ಇದ್ದಾರೆ ಬೃಹತ್ಪತ್ಯಾಚಾರನ್ನ. ಇದು ಬರುತ್ತೆ ಭಾರತದಲ್ಲಿ ಗದಾ ಯುದ್ಧ ಪರ್ವದಲ್ಲಿ ಬಲರಾಮ ದೇವರು ಎಲ್ಲೆಲ್ಲಿ ತೀರ್ಥಯಾತ್ರೆ ಮಾಡಿದರು ಅಂದಾಗ ಸರಸ್ವತಿ ನದಿ ತೀರದಲ್ಲಿ ವಿಶೇಷವಾಗಿ ಮಾಡಿದರು ಅನ್ನುವ ಕಾಲಕ್ಕೆ ಬರೋ ಕೆಲಸ. ಒಂದು ತೀರ್ಥಕ್ಕೆ ಹೋಗ್ತಾರೆ, ಆ ತೀರ್ಥದಲ್ಲಿ ತುಂಬಾ ಕಾಲ ಇದ್ಬಿಟ್ರು ಅಂತ. ಯಾಕೆ ಆ ತೀರ್ಥದ ಮಹಿಮೆ ಇದೆ? ಯಾವ ತೀರ್ಥದಲ್ಲಿ ಒಂದು ಸಲ ಸ್ನಾನ ಮಾಡಿದರೆ ವಾಜಪೇಯ ಯಾಗ ಸೋಮ ಯಾಗ ಮಾಡಿದ ಫಲ ಬಂದ್ಬಿಡುತ್ತೋ ಅಂಥ ತೀರ್ಥ ಅಂತ ಯಾಕೆ ಆ ಕಥ ಹೇಳ್ತಾ ಇದ್ದಾರೆ? ಅಲ್ಲಿ ದೇವತೆಗಳು ಕೇಳ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯನ, ಆತ ಮನಸ್ಸಿಂದ ಆಹುತಿ ಕೊಡ್ತಾ ಇದ್ದಾನೆ, ತಗೋಬೇಕಾ ಬೇಡುವ? ಅವಾಗ ಬೃಹಸ್ಪತ್ಯಾಚಾರ ಹೇಳ್ತಾರೆ, ನೀವು ತಗೊಳ್ಳೋದ್ರಲ್ಲಿ ಚೂರು ತಡ ಮಾಡಿದ್ರೆ ಇನ್ನೊಬ್ಬ ಇಂದ್ರನನ್ನು ಹುಟ್ಟಾಕ್ತಾನಂತ, ಇನ್ನೊಬ್ಬ ಇಂದ್ರನನ್ನೇ ಹುಟ್ಟಾಕ್ಬಿಡ್ತಾನೆ, ಹೋಗ್ರಿ, ಓಡಿ ಬರ್ತಾರೆಲ್ಲರೂ. ಸ್ವಲ್ಪ ಇರಬೇಕು ಅಂದ್ರೆ ಈ ವಿಷಯ ಜಾಸ್ತಿ ಆದಂತ ತಿಳ್ಕೋಬೇಡಿ. ಆತನೊಳಗಿದ್ದು ಅಂತ ಹೋಮ ಮಾಡಿಸಿದ್ದು ಈ ದೇವತೆಗಳೇ ಅದು ತಿಳ್ಕೊಳ್ಳಿ ಅಲ್ವಾ? ಎಡವಿ ಬೀಳಬಾರದಲ್ಲಾದ್ರೂ ಪ್ರಮೇಯಗಳಲ್ಲಿ ಅಂಥ ಕರುಣಾವಂತರು ಒಳಗಂಥ ಅನುಸಂಧಾನ ಕೊಟ್ಟರು, ಹೊರಗಿಂದ ಓಡಿ ಬಂದರು, ಅನುಗ್ರಹ ಮಾಡಿದರು. ಅವರ ಕೈಯಲ್ಲಿ ಆತ ಕೊಟ್ಟ ಆಹುತಿಗಳು ಅವಿರ್ಭಾಗಗಳು ಹೊಳೆಯುತ್ತಾ ಇವೆ ಅಂದರು. ಅನುಗ್ರಹ ಮಾಡಿದರು, ಪೂರ್ಣ ಅನುಗ್ರಹ ಆಯಿತು ಬಾ ಅಂಥೇಳಿ ನೀರು ಸೃಷ್ಟಿ ಮಾಡಿದರು, ಮೇಲೆ ಬಂದರು. ನಿನಗೆ ಪೂರ್ಣ ಸೋಮಯಾಗ ಮಾಡಿದ ಫಲ ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಸ್ವಾಮಿ, ಇಲ್ಲಿ ಯಾರು ದಾನ ಮಾಡ್ತಾರೋರು ಬರಬೇಕು. ಆಯಿತು ಅವರು ಸಬ್ಜೆಕ್ಟಲ್ಲಿ ಮನಸ್ಸಿನಲ್ಲೇ ಪದಾರ್ಥಗಳು ಕಲ್ಪಿಸಿಕೊಟ್ರೆ ತಗೊಳ್ತಾರೆ ದೇವತೆಗಳು. ಮನದೊಳಗೆ ಸುಂದರ ಪದಾರ್ಥಗಳನ್ನು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು, ಸದ್ಗುಣವ ಕದ್ದವರ ರವ ಕರೆಯುವ ನನಗನೆಂದೆನಿಸಿ. ಅಂದ್ರೆ ಸೀಕ್ರೆಟ್ ಏನ್ರಿ ಅಂತ, ಸೀಕ್ರೆಟ್ ಏನು ಹೇಳ್ತಾರೆ? ಮನಸ್ಸಿನಲ್ಲಿ ಪದಾರ್ಥ ಕಲ್ಪನೆ ಮಾಡಿರುವ ದೇವರು ಪೂಜೆ ಮಾಡ್ತಿದ್ರು, ಹೊರಗೆ ಮಂಡಿಗೆ ಒಳಗೆ ಮಂಡಿಗೆ ಮಾಡಿದ್ರು ಮನಸ್ಸಲ್ಲಿ ಎರಡು ನೈವೇದ್ಯಕ್ಕಿದ್ರು. ಏನ್ ಕಾರಣ ದೇವನ ಕೇಳಿದ್ರು, ಈ ಮಂಡಿಗೆ ಬಂದ ಇಲ್ಲ ನಿಮಗೆ ಬಂತು ಅಂದ್ರು. ಏನಿಲ್ಲ ಮಂಡಿಗೆ ನನ್ನ ಕೈ ಸಿಕ್ಕಿಲ್ಲ. ಅದಕ್ಕಿಂತ ಆ ಮಂಡಿಗೆ ಒಳಗೂ ಕೂಡ ನನ್ನ ರೂಪಗಳಿವೆ, ಮನಸ್ಸಿನಲ್ಲಿ ಸಂಸ್ಕಾರದಿಂದ ಯಾವ ಪದಾರ್ಥಗಳ ಕಲ್ಪನೆಯಾಗುತ್ತೆ ಆ ಸಂಸ್ಕಾರಯುಕ್ತ ಪದಾರ್ಥ ಪ್ರಕೃತ ಪದಾರ್ಥ, ಅದರೊಳಗೆ ದೇವತೆಗಳ ಹೊರಗೆ ಹೇಗಿರುತ್ತೋ ಆ ಪದಾರ್ಥ ಹಾಗೆಯೇ ದೇವತೆಗಳ ರಸ ತುಂಬೋಗುತ್ತಲ್ಲಿ. ದೇವತೆಗಳು ಬಂದು ನಿಲ್ತಾರೆ, ದೇವರು ಬಂದು ನಿಲ್ತಾರೆ, ಹೊರಗಿನ ಮಂಡಿಗೆಯಲ್ಲಿ ದೇವತೆಗಳು ಅದ್ಮೇಲೆ ಭಗವಂತನ ರೂಪ ಹೇಗಿರುತ್ತೋ ಮನಸ್ಸಲ್ಲಿ ಮಂಡಿಗೆ ಕಲ್ಪನೆ ಮಾಡಿದ್ರೆ ಅವರ ರೂಪಗಳು ಹಾಗೆ ಇರುತ್ತೆ. ಅವರಂದ್ರು ದೇವರು ದೇವತೆಗಳು, ನೀ ಹೊರಗೆ ಪದಾರ್ಥ ಇಟ್ಟರೂ ಕೂಡ ನಮಗೆ ಸೇರೋದು ನಮ್ಮ ನಮ್ಮ ರೂಪ, ಒಳಗೆ ಮಂಡಿಗೆ ಮಾಡಿದರೂ ಕೂಡ ನಮಗೆ ಸೇರೋದು ನಮ್ಮ ರೂಪ. ನೀನು ಎರಡೂ ಮಂಡಿಗೆ ಕೊಟ್ಟದ್ದಕ್ಕೆ ಎರಡೂ ಬಂತು, ನಿನಗೆ ಮಾತ್ರ ಒಂದೇ ಮಂಡಿಗೆ ಅಂದರು. ಅದಕ್ಕಂದ್ರು ಸ್ವಾಮಿ ನಿಮಗೆರಡು ಕೊಟ್ಟೆ, ನನಗೆ ಹತ್ತು ಕೊಡ್ತೀವಿ ಹೊರಗಿಂದು. ನೀ ಮನಸ್ಸಿಂದ ಕೊಟ್ಟಿ ಅಂದ್ರೆ ನಾವು ಮನಸ್ಸಿಂದ ಕೊಡ್ತೀವಿ ಅಂತ ನಾವೇ ನಂಬಿ. ಆದ್ದರಿಂದ ನಮಗೆ ಯಾವುದು ಎಡ ಕೊಟ್ಟು ಅದು ಕೊಡ್ತಾರೆ. ಒಟ್ಟಾರಿಗೆ ಬಂದು ಮಾನಸಿಕವಾದ ಪದಾರ್ಥಗಳ ಕಲ್ಪನೆ, ಮಾನಸಿಕವಾದ ಪೂಜಾ, ಮಾನಸಿಕವಾದ ಅನುಷ್ಠಾನ ಮಾಡಿದರೆ ಮಹಾವಿಶೇಷ. ಹೊರಗೂ ಮಾಡಿ ಒಳಗೂ ಮಾಡಬೇಕು. ಇವಾಗ ದೇವರನ್ನ ಅವ್ಯಯಾಯ ನಮಃ ಅಂದ್ರು. ಅಂದ್ರೆ ಏನಾಯ್ತು, ಶರೀರಕ್ಕೆ ದುಃಖಗಳು ಕೊಡಬೇಡ ಅಂತರ್ಥ ಅಲ್ಲ. ಯಾವ ದುಃಖಗಳು ನೀನು ಕೊಟ್ಟರೂ ತಡಕೊಳ್ಳುವ ಶಕ್ತಿಯಿಂದ ಸಾಧನೆ ಅಡ್ಡಿ ಇಲ್ಲದ ನಡೆಸಯ್ಯ. ಅದು ಹೊರಗೋ ಒಳಗೋ ಪೂರ್ಣವಾಗಿ, ಒಳಗಿಂದು ನಿಂತೆ ಹೋಗಬಾರದು, ಹೊರಗಿಂದ ಎಷ್ಟಾಗಬೇಕು ಅಷ್ಟಾಗಬೇಕು. ಹೌದಾನೆ, ಆಸ್ಪತ್ರೆಯಲ್ಲಿ ಕೊಟ್ಟಿದ್ದೀವಿ ದುಃಖ ದುಃಖ, ಇವತ್ತಿಗೆ ಸ್ನಾನ ಮಾಡ್ತಿದ್ದೆ, ಇವತ್ತಿಗೆ ಪೂಜೆ ಮಾಡ್ತಿದ್ದೆ, ಇವತ್ತಿಗೆ ಮಾಡ್ತಿದ್ದೆ, ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ, ಯಾ ದುಃಖ ಅಲ್ಲೇ ಕೊಡಪ್ಪ. ಮನಸ್ಸಲ್ಲೇ ಬ್ರಹ್ಮ ಸರೋವರಕ್ಕೆ ಬಾ, ಸರೋವರದಲ್ಲೇ ಕೂತಿರೋ ಯಾರು ಬೇಡ. ಮಾಮೂಲಕ್ಕೆ ಕೂತೆ ಬಂದ್ರಿ ಬಂದ್ರಿ ಅಂತ ಕಾಟ ಕೊಡ್ತಾರೆ ಎಲ್ಲರೂ, ಕೆಟ್ಟದ್ ಕೊಡ್ತೀರಾ ಅಂತ. ಮನಸ್ಸಲ್ಲಿ ಕೂತ್ರೆ ಅಲ್ಲೇ ಕೂತಿದ್ರು ಯಾರು ಕೇಳೋನಾಗ್ತಿರಲಿಲ್ಲ. ಎಲ್ಲಿ ಅಲ್ಲೇ ಕೂತಿದ್ರು ಕೂಡ ಬೇಗ ಬಂದ್ರಿ ಏಪತ್ ಮಾಡ್ತೀರಾ ಯಾರಿಲ್ಲ ಅಂತ ಕೂತಿರ್ಬೋದು. ಅದೇ ಸಾಧನೆ ಮಾಡಿಕೊಂಡು ಸಾಧನೆ ಹಾಳಾಗವ ಇದು ನೋಡಿ, ಸಾಧನೆ ನಿಂತಿಲ್ಲ. ಅವ್ಯಯ ಮಾಡಿದ್ದೇನೋ ಸಾಧನೆ ಮಾಡಿದ್ರು, ಏನು ಬೇಕಾದ್ರೆ ಎದ್ದು ಬಿದ್ದು ಎಲ್ಲ ಮಾಡಿದ್ರು, ಸುಮ್ಮನೆ ಇರ್ತಾರ ಯಾರೋ ಬಂದು ನೀವೇನ್ ಮಾಡಿದಿರಿ, ನಾನಿಟ್ ಮಾಡಿದೆ ನೀವೇನ್ ಮಾಡಿದ್ರಿ, ಸನಿಷ್ಠ ಮಾಡಿದೆ. ಓ ಇಲ್ಲ, ನಾನು ನನ್ನದು ಎಂಬ ಜಡ ಮಹಿಮಾನವರು ಏನೇನು ಮಾಡುವ ಕರ್ಮಗಳು, ಸಾನವರು ಸೆಳೆದು ಇವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಕಪಿತ್ತ ಫಲ ರಕ್ಷಿಸಿದವೋಲಹುದು. ಮತ್ತೆ ನಾನು ಹೋಯಿತು, ಆದರೆ ನಮ್ಮ ಪ್ರಾರಂಭ ಪ್ರಕಾರ ನಾನು ಅಂತ ಬರ್ತಾ ಇದೆ, ಹೋಗಬಾರದು. ಅವ್ಯಯಾಯನ ಮನ ಸ್ವಾಮಿ, ನಾ ಅಂಬುದು ಬಿಡಿಸೋ, ನಮ್ಮದು ಉಳಿಸೋ, ಸಾಧನೆ ಉಳಿಸೋ, ಎಷ್ಟು ಬೇಕು ಅವ್ಯಯಾಯನ ಮನ. ದುಡ್ಡಿದೆ ದುಡ್ಡಿದೆ ಬೇಕು, ಸಾಧನೆಗೆ ಬೇಕು, ಉಳಿತಾ ಇಲ್ಲ, ಏನು ಮಾಡಬೇಕು. ಅವ್ಯಯಾಯನ ಮನ ಜ್ಞಾನ ಬರ್ತಾ ಇದೆ, ಉಳಿತಾ ಇಲ್ಲ, ಅಳದು ಹೋಗ್ತಾ ಇದೆ, ಅಳಿಬಾರದು. ಅವ್ಯಯಾಯನ ಮನ ಸಜ್ಜನರ ಮಧ್ಯೆ ಸಂಪರ್ಕ ಕಡಿದು ಹೋಗ್ತಾ ಇದೆ, ಹೋಗಬಾರದು. ಅವ್ಯಯಾಯನ ಏನು ಬೇಕು, ಅವ್ಯಯಾಯನ ಹೇಳೋದರಲ್ಲಿ ಆನಂದ ಬರುತ್ತೆ ಅಲ್ವಾ. ಅವಸರ ಅವಸರ ಹೇಳಬಾರದು, ನಿಧಾನವಾಗಿ ಹೇಳಿದ್ರೆ, ಒಳ್ಳೆ ರಿಸಮ್ಯಾಟಿಕ್ ಆಗಿ ಹೇಳಿದ್ರೆ ಒಳಗೆ ತರಂಗಗಳು ಎದ್ದು ಬರ್ತಾ ಬರುತ್ತೆ. ನಾವು ಅವಸರ ಅವಸರಕ್ಕೆ ಮಾಡಿದ್ರೆ ದೇವರಿಗೂ ಸಾಕಾಗುತ್ತೆ, ಸಹ ಆಗ್ತೀನಿ ಹೇಳಿತ್ತು ಅಂತ ನಿಲ್ಲಿಸ್ಬಿಡ್ತಾರೆ, ಬರುತ್ತಾನೆ. ಮುಂದೇನು ಅವ್ಯಯಾಯನ ಮಹ ಎಂಬುದಕ್ಕೆ ಇನ್ನೊಂದರ್ಥ, ಸೂರ್ಯನಿಗೆ ಗಮನ ಕೊಡುವವ. ಸೂರ್ಯನನ್ನ ಅಲ್ಲಿ ಇಲ್ಲಿಗೆ ಅಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗುವವ. ಸೂರ್ಯನ ಗಮನ ಯಾವುದಕ್ಕೆ ಕಾರಣ? ಹಗಲು ರಾತ್ರಿಗಳಿಗೆ ಕಾರಣ. ಸೂರ್ಯನ ಗಮನದ ಮೂಲಕ ಹಗಲು ರಾತ್ರಿಗಳನ್ನು ಕೊಡುವವ. ಹೌದು ತಾನೆ, ಹಗಲು ರಾತ್ರಿಗಳಿಗೆ ನಿಯಾಮಕ. ನಮ್ಮ ಜೀವನದಲ್ಲಿ ಹಗಲು ಅಂದ್ರೆ ಏನು? ಜ್ಞಾನದಿಂದಿರುವುದು. ರಾತ್ರಿ ಅಂದ್ರೆ ದೇವರನ್ನ ಮರುತ್ತಿರುವುದು. ನಮ್ಮ ಶರೀರದಲ್ಲೇ 36,000 ಎರಡು ನಾಡಿಗಳ ಗುಂಪಲ್ಲಿ ಹಗಲು ರಾತ್ರಿ ವಿಮಾನಿ ದೇವತೆಗಳಿದ್ದಾರೆ. ನಮ್ಮ ಹೃದಯದಲ್ಲೇ ಸೂರ್ಯ ಮಂಡಲವಿದೆ. ಅಲ್ಲಿರುವ ಸೂರ್ಯ ಏನು ಮಾಡುತ್ತಾನಪ್ಪ ಅಂದ್ರೆ, ಹೇಳುತ್ತಾರೆ ಭಗವಂತ ಸೂರ್ಯನಾರಾಯಣ ಏನು ಮಾಡುತ್ತಾನೆ ಅಂದರೆ, ನಮ್ಮ ಶರೀರದೊಳಗೆ ಹಗಲು ರಾತ್ರಿಗಳ ನಿರ್ಮಾಣ ಮಾಡುತ್ತಾನೆ. ಏನು ಹಗಲು ರಾತ್ರಿಗಳ ನಿರ್ಮಾಣ ಅಂದರೆ, ಹಗಲು ಯಾವುದು? ಜಾಗ್ರದವಸ್ಥಾ. ರಾತ್ರಿ ಯಾವುದು? ಸ್ವಪ್ನಾವಸ್ಥಾ, ಸುಷುಪ್ತ್ಯವಸ್ಥಾ. ಅದು ರಾತ್ರಿ ಕಾಲ ಆಯ್ತಲ್ಲ ಸ್ವಾಮಿ, ಯಾರು ಹೇಳಿದ್ರು? ಬೆಳಿಗ್ಗೆನೆ ಸ್ವಪ್ನ ಕೊಡಲ್ವಾ? ಬೆಳಿಗ್ಗೆನೆ ಸ್ವಪ್ನ ಕೊಡ್ತಾನೆ, ಸುಷುಪ್ತಿಯೂ ಕೊಟ್ಬಿಡ್ತಾನೆ. ಅನುಭವಕ್ಕಿದೆಯಲ್ಲ ನಮಗೆ ಇಲ್ವಾ? ಅನುಭವಕ್ಕಿದೆ. ಬೆಳಿಗ್ಗೆನೆ ಸ್ವಪ್ನ ಕೊಡ್ತಾನೆ, ಬೆಳಿಗ್ಗೆ ಸುಷುಪ್ತಿ ಕೊಡ್ತಾನೆ. ಹಾಗಾದ್ರೆ ಹಗಲು ರಾತ್ರಿ ಅಂದ್ರೆ ಈ ಹಗಲು ರಾತ್ರಿ ಕೌಂಟ್ ಅಲ್ಲ. ಎಷ್ಟು ಕಾಲ ನಮಗೆ ಎಚ್ಚರ ಕೊಟ್ಟಿದ್ದ, ಎಷ್ಟು ಕಾಲ ನಮಗೆ ಸ್ವಪ್ನ ಸುಷುಪ್ತಿಗಳನ್ನ ಕೊಟ್ಟ, ಅದನ್ನ ನಿರ್ಮಾಣ ಮಾಡುವವ ಸ್ವಾಮಿ. ಬಂತ ಪಾಯಿಂಟ್? ಬಂತ ಅಲ್ಲಿ ಮತ್ತೆ ಬಂತು, ಗೊತ್ತಾಯ್ತು ಮುಂದೇನು ಫಲ. ಹಗಲು ಹೆಚ್ಚಾಗಬೇಕು, ರಾತ್ರಿ ಕಡಿಮೆ ಆಗ್ಬೇಕು ಸ್ವಾಮಿ. ಯಾಕೆ? ರಾತ್ರಿ ಜಾಸ್ತಿ ಆಗಿದೆ ಅಲ್ವಾ, ರಾತ್ರಿ ಮಲಗಿ, ಮಧ್ಯಾಹ್ನ ಮಲಗಿ, ಪ್ರವಚನ ಕಾಲಕ್ಕೂ ಮಲಗಿ, ಆದಾಗೆಲ್ಲ ಚೂರು ಕೂತಾಡ್ತಾರೆ ಮಲಗಿ, ಎಲ್ಲ ಮರಗ್ತಾ ಇದ್ವಿ. ಏನ್ ಮಾಡೋಣ? ಹಾಗೆ ಅಂತ ನಿದ್ದೆ ಜಾಸ್ತಿ ಆಗಬಾರ್ದು, ನಿದ್ದೆ ಕಡಿಮೆ ಆಗಬೇಕು, ನಿದ್ದೆ ಬರಬಾರ್ದು. ಈ ಕಂಟ್ರೋಲ್ ಯಾರಲ್ಲಿದೆ? ನಮ್ಮ ಹೃದಯದಲ್ಲಿರುವ ಸೂರ್ಯನಲ್ಲಿದೆ. ಆತನ ಅವ್ಯಯಾಯ ಮಹಾ ಅಂತ ಹೇಳಿದರೆ ಅವಾಗ ಏನಾಗುತ್ತೆ? ನಮ್ಮೊಳಗೆ ನಿದ್ದೆ ಕಮ್ಮಿ ಆಗುತ್ತೆ. ನಿದ್ದೆ ಕಮ್ಮಿ ಆದರೂ ಸುಸ್ತು ಬರಲ್ಲ, ಸದಾ ಸಾಧನ ನಡೆಯುತ್ತೆ. ಆದ ಕಾರಣ ನಮ್ಮ ಒಳಗೆ ಸೂರ್ಯ ನಾಮಕನಾಗಿ ಭಗವಂತನೇ ಸೂರ್ಯ ನಾರಾಯಣ ಎಂದುಕೊಂಡು ಹಗಲು ರಾತ್ರಿಗಳ ನಿಯಂತ್ರಣ ಮಾಡುತ್ತಾ ಇದ್ದಾನೆ. ಅದರಿಂದ ಭಗವಂತನಿಗೆ ಅವ್ಯಯಾಯ ನಮಃ. ಈ ಕುರಿ ಕುರಿ ಇರುತ್ತಲ್ಲ, ಕುರಿ ಇನ್ನೊಂದು ಕೋಡಿಡೋದು ಆಡು. ಇಷ್ಟು ನೀವು ನಿಮ್ಮ ಶಬ್ದದಲ್ಲಿ ಏನೇನು ಕರೀತೀರೋ ನೋಡಿ, ಅದರಲ್ಲಿ ಕೋಡಿಲ್ಲದ್ದು ಕೋಡಿರೋದು ಅಂತ ಹೇಳ. ಅದರಲ್ಲಿ ಸ್ವಲ್ಪ ನಿಮಗೆ ಅಭ್ಯಾಸ ಇದೆಯೋ ಇಲ್ವೋ ನಮಗೆ ಇಲ್ಲಿ ನಮಗೆ ಗೊತ್ತಿಲ್ಲ. ಆಂಧ್ರ ಕಡೆ ಈ ಕೋಡಿದ್ದಂಥ ಈ ಮೇಕೆಗಳಿರುತ್ತಲ್ಲ, ಮೇಕೆ ಅಲ್ಲ ಕುರಿ ಅಂತ ದಪ್ಪಕ್ಕಿರುತ್ತೆ, ಮೇಕೆ ಇರುತ್ತೆ ಗಂಡು ಹೆಣ್ಣಲ್ಲ ಟಗರು. ಭಗವಂತ ನನಗೆ ಕಾಯಂ ಮಾಡಿಸಿ ಕಷ್ಟ, ಕನ್ನಡದ್ದು ಟಗರುಗಳು ಇದೆಲ್ಲ ನಮ್ಗೆ ಗೊತ್ತಿಲ್ಲ. ನಿಜವಾಗಿ ನಾವೆಲ್ಲ ಆಂಧ್ರ ಕಡೆಯಿಂದ ಬಂದವರು, ಸ್ವಲ್ಪ ಆಂಧ್ರ ಪ್ರಭಾವ ನಮಗೆ ಜಾಸ್ತಿ ಒಪ್ತೀವಿ ಅದನ್ನ. ಆದರೆ ಕರ್ನಾಟಕದ ಮೇಲೆ ಪ್ರೀತಿ ಜಾಸ್ತಿ, ಕನ್ನಡದ ಮೇಲೆ ಪ್ರೀತಿ ಜಾಸ್ತಿ, ಅದು ಬಿಡಲ್ಲ. ಸರಿ, ಈ ಟಗರು ಅಂದ್ರಲ್ಲ ಅಲ್ಲಿ ಎಷ್ಟು ಟಗ್ಗ ಬಾರ್ ಕೊಡುತ್ತೆ ಗೊತ್ತಾ? ಅದಕ್ಕೆ ಸಿಟ್ಟು ಬಂದ್ರೆ ಆಗೋದು ಪಡ್ಕೊಂಬೋದಲ್ಲ, ಮನುಷ್ಯರನ್ನು ತೆಗೆದು ಬಿಡೋದು ಹಾಗೆ ಬಹಳ ಕಷ್ಟ. ಅದರ ತಲೆ ಇರೋದೇ ಇಷ್ಟು, ಹೊಡೆದ್ರೆ ಹೇಗೆ ಬಾಂಬ್ ಹಾಕಿ ಹೊಡೆದಂತೆ ಇರುತ್ತೆ. ಹೌದ್ರಿಪ್ಪ, ಫೆರೋಷಸ್ ಆಗಿರುತ್ತೆ, ಆಗಿ ಪಟ್ ಅಂತ ಹೊಡೆದಂತೆ ಕೃತಾರ್ಪಣ. ಮತ್ತೆ ಆಕ್ಸಿಡೆಂಟ್ ಆಗಬೇಕಾಗಿಲ್ಲ, ಅದೇ ಸಾಕು ಅಲ್ವಾ? ಇಲ್ಲಿ ಹೇಳ್ತಾರೆ ನೋಡಿ, ಅವಿಹಿ ಮೇಷ, ಕೋಡಿರುವ ಮೇಷ, ಅದನ್ನು ನೀವು ಟಗರು ಅಂದ್ರಲ್ಲ ಅದರ ಮೇಷ ಅಂತ ಕರೀತಾರೆ. ಆ ಕೋಡಿಲ್ಲದ್ದು ಅಜ, ಆ ಅವಿ ಅಜ ಅಂದ್ರೆ ಅದಕ್ಕೆ ಆ ಮೇಷ ಅದೇನ್ ಮಾಡುತ್ತೆ? ತದ್ವತ್ತು ಶತ್ರುವಂ ಪ್ರತಿಗಮನ, ಅದು ಹೇಗೆ ಶತ್ರು ಅಂದ್ರೆ ಹಾಕಿ ಹೊಡೆದ, ಅದು ಏನು ಆಲೋಚನೆ ಮಾಡಲ್ಲ, ಅದು ಏನು ಎತ್ತ ಏನು ಪಾಟ್ ಹೊಡೆದದ್ದೇ. ಹಾಗೆ ಶತ್ರುಗಳ ಕಡೆಗೆ ಭಗವಂತ ಹೇಗೆ ಹೋಗ್ತಾನೆ ಅಂದ್ರೆ, ಭಕ್ತರಿಗೆ ಯಾರು ಶತ್ರುಗಳು ಅವರನ್ನ ಕೊಚ್ಚಿ ಹಾಕ್ಲಿಕ್ಕೆ ಹೋಗ್ಬಿಡ್ತಾನಂತೆ ಅಂಥವ. ಅದಕ್ಕೆ ಅವ್ಯಯ, ಯಾರು ನಮಗಂತ ಶತ್ರುಗಳು? ತತ್ವಾಭಿಮಾನಿ ದೈತ್ಯರು, ನಮ್ಮ ಪ್ರಾರಬ್ಧ ಎರಡು, ಅದನ್ನ ಕೊಚ್ಚಿ ಹಾಕ್ತಾನೆ ಭಗವಂತ. ಅದಕ್ಕೆ ನಿಮ್ಮ ನಿಮ್ಮ ಎಲ್ಲಾ ತೊಂದರೆಗಳು ನಾಶ ಆಗಬೇಕಾ? ಫಾಸ್ಟ್ ಆಗಿ ದೇವರು ಅಟ್ಯಾಕ್ ಮಾಡಬೇಕಾ? ಫಾಸ್ಟ್ ಆಗಿ ಅಟ್ಯಾಕ್ ಮಾಡ್ತಾನೆ, ಸ್ಲೋ ಅಲ್ಲ. ಅದಕ್ಕೆ ದೇವರನ್ನ ಅವ್ಯಯ ನಮಃ ಅಂದ್ರೆ, ನಿಮ್ಮ ಸಂಪತ್ತು ರಕ್ಷಣೆ ಮಾಡ್ತಾನೆ, ನಿಮ್ಮನ್ನು ರಕ್ಷಣೆ ಮಾಡ್ತಾನೆ, ಬೇಗ ಹೊಡೆದು ಬಿಸಾಡ್ತಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅವ್ಯಯ ಪುರುಷ ಅಂದ್ರು. ಅದು ಕೇಳ್ತಾ ಇದ್ದಾರೆ, ಪುರ ಅಂದ್ರೆ ಅಗ್ರಗಮನ ಅಂದ್ರೆ ಸೃಷ್ಟೇ ಪ್ರಾಕ್ ವಿದ್ಯಮಾನ. ಪುರುಷ ಅಂದರೆ ಸೃಷ್ಟಿಕ್ಕಿಂತ ಮೊದಲಿದ್ದವ. ನಾವಿಲ್ಲ, ದೇವ್ ಹೊಟ್ಟೆಲಿಗೂ ದೇವ್ ಮಾತ್ರ ಇದ್ದ, ಅವಾಗಿದ್ದ ದೇವರ ಹೆಸರೇನು? ಪುರುಷ. ಸೃಷ್ಟಿಕ್ಕಿಂತ ಮುಂದೆ ಇರುವವ. ಅಥವಾ ಪುರುಹ ಅಂದ್ರೆ ಬಹುಲ, ಶಹ ಪುರು ಶಹ ಅಂದ್ರು, ಶ ಅಂದ್ರೇನು? ಚೇಷ್ಟ. ಯಶ ವಿಶೇಷವಾದ ಚೇಷ್ಟೆ ಯಾರಿಗಿರುತ್ತೋ ಅವ ಪುರುಷ ಅಂದ್ರು. ಅರ್ಥ ಆಗಿಲ್ಲ ನಮಗೆ ಅಲ್ವಾ? ವಿಶೇಷವಾದ ಚೇಷ್ಟ ಯಾರಿಗೋ ಅವ ಪುರುಷ. ಯಾರೋ ಮೊನ್ನೆ ಕ್ವಶನ್ ಕೇಳಿದ್ರೊಂದು, ಅದಾಗೆ ಪೆಂಡಿಂಗ್ ಉಳಿತು, ಇವಾಗ ತಲೆಗೆ ಬಂತು. ಅಲ್ಲ, ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳಿದ್ರಿ, ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಒಳ್ಳೆ ಗುಣಗಳು ಬರಬೇಕಾದ್ರೆ ದೇವರು ತನ್ನ ಒಳ್ಳೆ ಗುಣಗಳನ್ನು ಪ್ರಕಟ ಮಾಡಿದರೆ ನಾವು ಸರ ಹಾಕೊಂಡ್ರೆ ಪ್ರತಿಬಿಂಬದ ಕೊರಳಲ್ಲಿ ಸರ ಬಂದಂತೆ ಚೆನ್ನಾಗಿದೆ. ನಮ್ಮಲ್ಲಿ ಕೆಟ್ಟ ಗುಣಗಳು ಬರಬೇಕಾದ್ರೆ ದೇವರು ಕೆಟ್ಟ ಗುಣಗಳು ತೆಗಿತಾನ? ದೇವರು ಕೆಟ್ಟ ಗುಣಗಳಿವೆಯಾ? ಮತ್ತೆ ನಮ್ಮಲ್ಲಿ ಕೆಟ್ಟ ಗುಣಗಳು ಬರಬೇಕಾದ್ರೆ ದೇವರು ಯಾವ ಗುಣ ತೆಗಿತಾನೆ ಅಲ್ವಾ? ಆಳವಾದ ಪ್ರಶ್ನೆ ದೇವರ ತರ ಬರಬೇಕು. ಅವನು ಕೆಟ್ಟದೇ ಇಲ್ಲ, ನಮ್ ಕೆಟ್ಟದಾಗ್ಬೇಕು, ಕೆಟ್ಟ ಗುಣ ಬರಬೇಕು. ಬೇಕಂದ್ರು ಕನ್ನಡ ಎದುರುಗಳು ಎದ್ದಿದ್ದೀರಾ? ನಿಮ್ ಪ್ರತಿಗಿಂತ ಕೆಸರು ಹಾಕೊಂಡಂತೆ ಕಾಣಬೇಕು. ನೀವು ಹಾಕೊಂಡಿರ್ಬಾರ್ದು, ಕನ್ನಡಿಗೆ ಹಾಕಬಾರ್ದು, ಕನ್ನಡಿಗೆ ಏನು ಹಾಕಬಾರ್ದು, ಏನಾಗಿರ್ಬೇಕು? ನಿಮ್ ಮೈ ಮೇಲೆ ಕೆಸರಿರಬಾರ್ದು, ಅದರ ಮೈ ಮೇಲೆ ಕೆಸರಿರ್ಬೇಕು. ಆಲೋಚನೆ ಮಾಡಿ ನಾಳೆ ಹೇಳ್ಬೇಡ. ಚೂರು ಕಷ್ಟಪಡಲ್ಲ ಅಂತ ಹೇಗಪ್ಪ ಎರಡು ಕೂಡ ಹೇಳ್ಬೇಕಲ್ಲ, ಹೌದಲ್ವಾ? ಸರಿ ಹೇಳ್ಬಿಡ್ತೇನೆ, ಮತ್ತು ನಾಳೆವರೆಗೂ ನಿಮಗೆ ಆಲೋಚನೆ ಮಾಡ್ತೀರ ಬಿಡ್ತೇನೆ. ಹೇಗೋ ಆಚಾರ್ಯ ಹೇಳ್ತಾರಂದ್ರೆ ಮುಖವಾಡ ನೀವು ಮುಖವಾಡ ಇಟ್ಕೊಂಡ್ರೆ ಅದು ಕೂಡ ಮುಖವಾಡ ಇಟ್ಕೊಂಡಂತೆ ಕಾಣಿಸುತ್ತೆ. ಆ ಕಾಣಿಸ್ಬಾರ್ದು ಅಲ್ಲೇನು, ನೀ ಮುಖವಾಡನ ಅಲ್ಲೇ ಕಾಣಿಸುತ್ತಲ್ಲ. ನೀವು ಮುಖವಾಡ ಇಟ್ಕೊಂಡ್ರೆ ಮುಖವಾಡ ಇಲ್ಲೇ ಕಾಣಿಸುತ್ತಾ? ಮುಖವಾಡ ಕಾಣಿಸುತ್ತೆ. ಅದಕ್ಕಂದ್ರು ಕೆಸರಿನ ಕಲರ್ ಗಂಧ ಮೈ ತುಂಬ ಹಾಕ್ಕೊಳ್ಳಿ, ಕೆಟ್ಟ ಕೆಸರಂತೆ ಇರಬೇಕಲ್ಲ. ಅಲ್ಲ, ಕೆಸರು ಕಲರ್ ಗಂಧ ಇರುತ್ತಾ? ಇದೆ ಗಂಧ ತೆಗೆದಾಗ ಅದರಲ್ಲಿ ನಾನಾ ರೀತಿಯಾದ ಈ ಗಂಧದ ಗಿಡದ ಸುತ್ತು ಬೆರಡು ಬರುತ್ತೆ. ಆ ಬೆರಡು ಸೇರಿಸಿ ಗಂಧ ತೆಗೆದ್ರೆ ಕೆಸರು ಕಲರೇ ಬರುತ್ತೆ ನಿಮಗೆ. ಒಂದು ಕಡೆ ತೆಗೆದಿದ್ರು ಗಂಧ, ನಾವು ಕೇಳಿದ್ರು ಇದು ಗಂಧನಾ ಏನು ಅಂತ. ಅವಾಗ ಅಂದ್ರು ಆ ಬೆರಡು ಮಿಕ್ಸ್ ಆಗಿದೆ ಅಂದ್ರು. ಏನು ನೋಡ್ಲಿಕ್ಕೆ ಕೆಸರು ಹಚ್ಕೊಂಡಾಗಿದೆ ಮೈ ತುಂಬ, ಒಳ್ಳೆ ಸುಗಂಧ. ಹಾಗೆ ಭಗವಂತ ತನ್ನಲ್ಲಿ ಎಂಥ ಗುಣಗಳನ್ನ ಹೊರತೆಗೀತಾನೆ ಅಂದರೆ ಕೃಷ್ಣ ಹೇಳಿದ ಏನು ಶ್ರೀನಿವಾಸ ಯಾರಿಗೆ? ಚೋಳರಾಜನಿಗೆ. ಪಾಪಿಷ್ಠೋಹಂ ದುರಾಚಾರ ದೇವಂದ ನ ಪಾಪಿಷ್ಠ. ಪಾಪಿಷ್ಠತ್ವ ಗುಣವಂತ ಇದು ದೇವರಲ್ಲಿ ಬಂತು. ಪಾಪಿಷ್ಠ ಅಲ್ಲೇ ದೇವರು ಪಾಪಿಷ್ಠ ಹೋದಲ್ವ ಅಲ್ವಾ? ಹೌದಂತೆ. ಹೇಗೆ ಈ ತರ ಪಾಪಿಷ್ಠ ಅಲ್ಲ, ಪಾಪ ಮಾಡಿದ ಅಂತಲ್ಲ. ಪಾಪಿಷು ತಿಷ್ಠತೀತಿ ಪಾಪಿಷ್ಠ, ಪಾಪಿಗಳಲ್ಲಿ ಇದ್ದು ಪಾಪ ಮಾಡಿಸ್ತಾನಾದ್ದರಿಂದ ದೇವರಿಗೆ ಪಾಪಿಷ್ಠ ಅಂತ ಹೆಸರು. ಮೇಲ್ನೋಟಕ್ಕೆ ಹೇಗಿದೆ? ಕೆಸರಿನಂತೆ ಇದೆ ಹೆಸರು, ಆದರೆ ಸುಗಂಧಮಯ. ಆ ಥರ ತನ್ನ ಗುಣಗಳನ್ನು ತೆಗೆದು ಅಂದರೆ ಪಾಪಿಗಳಲ್ಲಿ ಯಾವ ಗುಣ ಪ್ರಕಟ ಮಾಡಿದರೆ ಅವರಲ್ಲಿ ಕೆಟ್ಟ ಗುಣ ಪ್ರಕಟ ಆಗುತ್ತೋ ಅಂಥ ಕೆಟ್ಟ ಗುಣದ ಹೆಸರಿರುವ ತನ್ನ ಒಳ್ಳೆ ಗುಣ ಹೊರತೆಗೀತಾನೆ. ಅದರಿಂದ ತಾನು ಕೆಸರಿರುವ ಕೆಸರ ಬಣ್ಣದ ಗಂಧ ಹಚ್ಚಿಕೊಂಡಂತೆ ಅಂಥ ತನ್ನ ಗುಣ ಹೊರತೆಗೆದು ನಮ್ಮಲ್ಲಿ ಬೇರೆ ಗುಣಗಳನ್ನು ಹೊರತೆಗೀತಾನೆ. ಎಲ್ಲಿಗೆ ಬಂದದು? ಯಾಕೆ ಹೇಳಿದೆ? ಪುರುಷ ನಮ್ಮೊಳಗೆ ಇರತಕ್ಕಂಥವ ಅಂದರೆ ವಿಶೇಷವಾಗಿ ಪುರು ವಿಶೇಷವಾದ ಚೇಷ್ಟ ಯಾರಿಗೋ ನೋಡಿ ವಿಶೇಷ ಚೇಷ್ಟ. ದೇವರಿಗೆ ಅಳು ಬರುತ್ತಾ? ನಾವಳಬೇಕು ಬಿಂಬ ಪಟ್ಟಣಿಯ ಭಾಗದಿಂದ ಬರಬೇಕು. ಅತ್ತಂತೆ ಮಾಡುತ್ತಾನೆ, ಒಳಗೆ ಸಂತೋಷವಾಗಿರ್ತಾನೆ. ಅತ್ತಂತೆ ಮಾಡಿದರೆ ನಮಗಳು ಬರುತ್ತೆ. ನಮ್ಮ ಯಾವ ಯಾವ ಗುಣಗಳು ಹೊರಬರಬೇಕೋ ತಕ್ಕಂತೆ ಚೇಷ್ಟ ಮಾಡುವವ. ಆ ಚೇಷ್ಟೆಗಳಂತವು ವಿಶೇಷ ಚೇಷ್ಟ, ವಿಶೇಷವಾದ ಚೇಷ್ಟೆಗಳಿರುವವ, ಮಾಡುವವ, ಮಾಡಿಸುವವ ಪುರುಷ ಹೇಳ್ತಾರೆ. ಪುರು ಅಂದ್ರೆ ತುಂಬಾ ಪ್ರಬಲರಾದ ದೈತ್ಯರ ನಶ ಅಂದ್ರೆ ನಾಶ ಮಾಡುತ್ತಾನೆ. ಪುರುಷ ನಮಗಡ್ಡಿಯಾದ ಎಷ್ಟು ಜನ ಕೋಟಿ ಕೋಟಿ ದಾನವರು ಬಂದು ನಿಂತರು, ಕ್ಷಣಾರ್ಥದಲ್ಲಿ ಸಂಹಾರ ಮಾಡತಕ್ಕಂತಹ ಸ್ವಾಮಿ ಹೆಸರು ಪುರುಷ. ಒಳಗೇ ಇದ್ದಾನೆ. ನಂತರ ಮುಂದೆ ಹೇಳ್ತಾರೆ, ಪುರು ಪೂರ್ಣ ಮೋಕ್ಷಾಖ್ಯಂ ಫಲಂ ಸ್ವಾತ್ಮಾನಮೇವ ಸನೋತಿ ದದಾತಿ ಇತಿ ಪುರುಷ. ಮೋಕ್ಷವನ್ನೇ ಕೊಡ್ತಾನೆ ಪುರು, ದೊಡ್ಡದಾದ್ರು ಅಲ್ಲ, ತನ್ನನ್ನೇ ಕೊಟ್ಟು ಬಿಡ್ತಾನೆ ಏಕಾಂತ ಭಕ್ತರಿಗೆ. ಆದ್ದರಿಂದ ಪುರುಷ ಪುರುಷ ಸಾಕ್ಷಿ, ಸಾಕ್ಷಿ ಅಂದ್ರೆ ನಾಳೆ ನೋಡೋಣ. ಗರುಡ ಪುರಾಣ ಒಂದು ಶ್ಲೋಕ ನೋಡೋಣ. ಆಗ್ತಾ ಇಲ್ಲ ಅನ್ನೋ ದುಃಖ ಬೇಡ. ಗರುಡ ಪುರಾಣ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇಲ್ಲ ಅಷ್ಟೆ. ಅದಕ್ಕೆ ಹೇಳ್ತಾ ಇದ್ದಾರೆ ಕೊನೆಗೊಂದು ಗರುಡ ಪುರಾಣ ಇವೆಲ್ಲನ್ನು ಹೇಳ್ತಾ ದೇವರ ನಮಸ್ಕಾರ ಪ್ರಧಾನ ಅಂದ್ರು. ಭಾಗ್ಯಾತ್ಮಕತ್ವಾತ್ ಶ್ರೀದೇವಿಯ ನಮನ ತದನುಸ್ಮೃತಂ. ಭಾಗ್ಯದ ಸಾಧಿಪತಿ ಆದ್ದರಿಂದ ಯಾರು ಲಕ್ಷ್ಮೀ ದೇವಿ ಅಗದೇವತ, ಆದ್ದರಿಂದ ಆಕೆಯ ನಮಸ್ಕಾರ ದೇವರ ನಂತರ ಮಾಡಬೇಕು. ಪರೋ ನರೋತ್ತಮೋ ವಾಯ ಸಾಧಕೇಶೋಪಿ ಚ ಸ್ಮೃತಃ ಅಥೋ ನಮ್ಯೋ ವಾಯುರವಿ ಪುರಾಣಾದೌ ದ್ವಿಜೋತ್ತಮಃ. ಪುರಾಣ ಹೇಳುವ ಕಾಲಕ್ಕೆ ಆದಿಯಲ್ಲಿ ವಾಯುದೇವರಿಗೆ ನಮಸ್ಕಾರ ಮಾಡಬೇಕು. ಯಾಕೆ? ನರೋತ್ತಮರು, ಜೀವೋತ್ತಮರು ಅಲ್ಲಷ್ಟೇ ಅಲ್ಲ, ಸಾಧಕೇಶರು, ಸಾಧಕರಲ್ಲಿ ಈಶರು ಅಷ್ಟೇ ಅಲ್ಲ, ನಮ್ಮ ಸಾಧನೆಗೆ ಮಾಡಿಸುವರು. ನಂತರ ಭಾರತೀ ವಾಕ್ಯರೂಪತ್ವಾತ ನಮ್ಯ ವಾಯೋರನಂತರ. ಭಾರತೀ ದೇವಿಗೆ ನಮಸ್ಕಾರ ಮಾಡಬೇಕು, ವಾಕ್ಯರೂಪದಲ್ಲಿ ತಾಯಿ ಇರ್ತಾಳಾದ್ದರಿಂದ. ಇನ್ನ ಶೇಷದೇವರು ಮಾಡಿದ್ರೆ ಯಾಕೆ? ಉಪಸಾಧಕ ನರಪ್ರೋಕ್ತ, ನಮ್ಮಲ್ಲಿ ನಿಂತು ನಿಶ್ಚಯ ತತ್ವಜ್ಞಾನವನ್ನು ಕೊಟ್ಟು ಸಾಧನೆ ಮಾಡಿಸುವುದು ಶೇಷದೇವರು. ಅದಕ್ಕೆ ಹೇಳಿದರು, ಯಥೋ ಅತಃ ತದನಂತರಂ ನಮ್ಯ ಇತ್ಯುಚ್ಯತೆ ಸದ್ಭಿ ತಾರತಮ್ಯೇನ ಸರ್ವದಾ. ಸರಿ, ವೇದವ್ಯಾಸರಿಗೆ ಮಾಡಿದ್ರಲ್ಲ ಅಂದ್ರು. ಅಥೋ ವ್ಯಾಸಂ ನಮಸ್ಕುರ್ಯಾತ್ ಗ್ರಂಥ ಕರ್ತೃತ್ವ ಹೇತುತಃ. ಗ್ರಂಥವನ್ನ ಮಾಡಿದ್ದಕ್ಕೆ ವೇದವ್ಯಾಸ ನಮಸ್ಕಾರ ಮಾಡಬೇಕು. ಆಗ ಪ್ರಶ್ನೆ, ವ್ಯಾಸಸ್ಯ ನಮನಂ ಹಿ ಅಂತೆ ಕಥಂ ಕಾರ್ಯಂ ಮಹಾತ್ಮನಃ. ವೇದವ್ಯಾಸ ಕೊನೆಯಲ್ಲಿ ಹ್ಯಾಂಗ್ ಮಾಡಿದ್ರಪ್ಪ? ದೇವರಲ್ಲೇ ಅಂತೇಚ ವಂದನೆ ತಸ್ಯ ಕಾರಣಂ ರೂಹಿಸೂರತ. ಅವರ ಕೊನೆಯಲ್ಲಿ ನಮಸ್ಕಾರ ಮಾಡುವುದಕ್ಕೆ ಏನು ಕಾರಣ ಹೇಳಿ? ಅವಾಗ ಹೇಳ್ತಾರೆ, ವಿಷ್ಣೋರನಂತರಂ ವ್ಯಾಸ ನಮನಂ ಮುಖ್ಯಮೇವಹಿ. ವಿಷ್ಣುವಿನ ನಮಸ್ಕಾರ ಮಾಡಿದ ಮೇಲೆ ವೇದವ್ಯಾಸರಿಗೆ ನಮಸ್ಕಾರ ಮಾಡಬೇಕು. ಅಂದರೆ ಒಂದು ರೂಪದಿಂದ ಮನಸ್ಸಲ್ಲಿ ದೇವರ ಪಕ್ಕ ಮೂರ್ತಿ ವಿಷ್ಣು ಅಂತ ನಮಸ್ಕಾರ ಮಾಡೋ ಕಾಲಕ್ಕೆ ವೇದವ್ಯಾಸರಿಗೊಂದು ಮಾಡಿಬಿಡಬೇಕು. ಸರಸ್ವತೀ ದೇವಿ ಅವರ ನಂತರ ವೇದವ್ಯಾಸರಿಗೊಂದು ನಮಸ್ಕಾರ ಮತ್ತು ಮಾಡಬೇಕು. ಅಲ್ಲೇ ಯಾಕೆ ಮಾಡಬೇಕು ಹೇಳ್ತಾ ಇದ್ದಾರೆ ಇಲ್ಲಿ. ವಿಷ್ಣುವಿನ ನಂತರ ವೇದವ್ಯಾಸರಿಗೆ ಯಾಕೆ ನಮಸ್ಕಾರ ಅಂದರೆ, ವಿಷ್ಣು ಹರಿದೇವ ಯಥೋ ವ್ಯಾಸೋ ವಾಚ್ಯ ವಕ್ತೃಸ್ವರೂಪತಃ. ಶ್ರೀಹರಿಯೇ ವೇದವ್ಯಾಸರಾಗಿ ಬಂದಿದ್ದಾರೆ, ವಾಚ್ಯ ವಕ್ತೃಸ್ವರೂಪತಃ. ಈ ಏನಿದ್ದಾರೆ ಹೇಳುವವರು ಅವರಲ್ಲಿ ವೇದವ್ಯಾಸರು ಎಂದು ಹೇಳ್ತಾರಂತೆ. ಹಾಗೆ ಹೇಳಲ್ಪಡುವುದು ಯಾವುದು? ಭಗವಂತನೇ. ಭಗವಂತನೇ ಹೇಳ್ತಾನೆ, ತನ್ನ ಕುರಿತೇ ಹೇಳ್ತಾನೆ. ತತ್ರಾಪಿ ಹೇಳುತ್ತಾರೆ. ಆದ್ದರಿಂದ ವ್ಯಾಸೋ ನೈವ ಸಮತ್ವೇನ ಪ್ರೋಕ್ತೋ ಭಗವತೋ ಹರೇ. ಯಾಕೆ ದೇವರ ಪಕ್ಕದಲ್ಲೇ ವೇದವ್ಯಾಸರಿಗೆ ನಮಸ್ಕಾರ ಯಾಕೆ ಮಾಡಿಲ್ಲ? ತತ್ರಾಪಿ ಕಾರಣಂ ಭಕ್ಷ್ಯೇ ಸಾದರೇಣ ಮುನೀಶ್ವರಾಹ. ಇದು ಆದರದಿಂದ ಕೇಳಿ, ಕಣ್ಣಿ ಮುಚ್ಚಿ ಕೇಳಬೇಡಿ, ಆದರದಿಂದ ಕೇಳಿ. ಹೇಗೆ ವ್ಯಾಸಸ್ತು ಕಶ್ಚನ ಋಷಿ, ವೇದವ್ಯಾಸರು ಅಂದ್ರೆ ಯಾರೋ ಒಬ್ಬ ಋಷಿ ಅಂತ ಪುರಾಣೇ ತಾಮಸೇ ಸ್ಮೃತ, ತಾಮಸ ಪುರಾಣದಲ್ಲಿ ಹೇಳಿದ್ದಾರೆ. ಇತಿ ಜ್ಞಾನ ಅವಲಂಬೇನ ದೈತ್ಯಾಹ ದೈತ್ಯಾನುಗೈ ಸಮಾಹ ಪ್ರವಿಶಂತಿ ಅಂಧಂತಮಃ. ಈ ರೀತಿ ವೇದವ್ಯಾಸರನ್ನು ನೋಡಿ ಕಶ್ಚನ ಋಷಿ ಎಂದು ತಿಳ್ಕೊಂಡದ್ದಕ್ಕೆ ಅಂಧಂತಮಸ್ಸಿಗೆ ಹೋಗ್ತಾರೆ. ಅಲ್ಲ, ಅವರು ತಿಳ್ಕೊಳ್ಳಿ, ನಾವು ಕೂಡ ಅವರು ತಿಳಿಯುವಂತೆ ನಮಸ್ಕಾರ ಮಾಡಿಬಿಟ್ರೆ ಅವರು ಅಂಧಂತಮಸ್ಸಿಗೆ ಹೋಗೋದಕ್ಕೆ ನಾವು ಕಾರಣರಾಗ್ತೇವೆ. ಅದು ಹೇಳ್ತಾ ಇದ್ದಾರೆ, ಪ್ರವಿಶಂತಿ ಅಂಧಂತಮಃ ಇದು ಅಂತೆ ನಮಸ್ಕೃತಃ, ಅಂತ್ಯದಲ್ಲಿ ನಮಸ್ಕಾರಕ್ಕೆ ಇದು ಕಾರಣ. ಇನ್ನು ಹೇಳ್ತಾರೆ, ಯದಿದಂ ಪರಮಂ ಗೋಪ್ಯಂ ಹೃದಯಧಾರ್ಯಂ ನ ಸಂಶಯ. ಇದು ಪರಮ ಗೋಪ್ಯವಾದ್ದು, ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ನಮಸ್ಕಾರ ಮಾಡಿ. ಅವ್ರು ನೋಡ್ತಾರೆ ದೈತ್ಯರು, ಸುಮ್ಮನೆ ಅಲ್ಲ. ನಾವು ಒಬ್ಬರೇ ಅನುಷ್ಠಾನಕ್ಕೆ ಕೂತಾಗ ವೇದವ್ಯಾಸಾಯ ಮಹಾಭಾರತ ಬಂದಾಗ, ಓಹೋ ವೇದವ್ಯಾಸರು ಕಶ್ಚನ ಋಷಿ, ಅದಕ್ಕೆ ಇವರು ಸೈಲೆಂಟ್ ಆಗಿ ಕೊನೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತಲೇ ಕರೀತಾರ. ಅವರು ಹಾಗೆ ತಿಳಿಯಲಿ ಅಂತ ಹೀಗೆ ನಮಸ್ಕಾರ. ನಂತರ ಪರಾಣಾಂ ನಮ್ಯವೇ ವಕ್ತಂ ಪ್ರತಿಪಾದ್ಯಂ ಯತತ್ರ ಹಿ. ಇನ್ನ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ಹರಿ ವ್ಯಾಸಸ್ತು ಏಕ ಏವ ವ್ಯಾಸಸ್ತು ಹರಿವತ್ ಸ್ಮೃತ ಉಪಜೀವ್ಯ ತದೀಶತ್ವೇ ತಯೋರೇವ ನ ಸಂಶಯ ಅಂದ್ರು. ವೇದವ್ಯಾಸ ದೇವರು ಭಗವಂತ, ಭಗವಂತ ವೇದವ್ಯಾಸ ದೇವರು, ಇಬ್ಬರು ಒಂದೇ ಅಂತ ಚೆನ್ನಾಗಿ ತಿಳಿಯಿರಿ. ಆದರೆ ಕೊನೆಯಲ್ಲಿ ನಮಸ್ಕಾರ ಮಾಡಲಿಕ್ಕೆ ಕಾರಣ ಏನು? ದೈತ್ಯರಿಗೆ ಮೋಹ ಕೊಡುವುದೇ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.